హరిః ఓం శ్రీ గురుభ్యో నమః. అభ్రమం మంగరహితం ఆదిడం విమలం సదా ఆనందతీర్థమతులం భజేతాపత్రయాపహం మిథ్యాసిద్ధాంత దుద్ధ్వాంత విధ్వంసన విచక్షణ జయతీర్థాఖ్యతనిర్భాసతాం నో హృదంబరే అర్థికల్పితకల్పోయం ప్రత్యర్థి గజకేసరి వ్యాసతీర్థ గురుర్భూయాత్ అస్మదిష్టాత్ సిద్ధయే తపోవిద్యా విరక్త్యాది సద్గుణోగాకరాణం వాదిరాజగురుణ్యహే గ్రీవదాశయ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవే వైష్ణవేంద్రియవరేందవే శ్రీరాఘవేంద్రగురవే నమోత్యంతయాళవే ఆపాదమౌళి పర్యంతం గురునామాక్తిం స్మరేత్ తేన విఘ్నః ప్రణశ్యంతి సిద్ధ్యంచ మనోరథాః. హరిః ఓం శ్రీ గురుభ్యో నమః. హరికథామృత సార గురుగళ కరుణదిందాపనితు పేళువె పరమ భగవద్ భక్తరిదనాదరది కేళువుదు. ನಾವು ಹರಿಕಥಾಮೃತ ಸಾರದಲ್ಲಿ ಅಪರೋಕ್ಷ ತಾರತಮ್ಯ ಸಂಧಿ ಅನ್ನುವುದು, ಇದಕ್ಕೆ ಕಲ್ಪಸಾಧನಾ ಸಂಧಿ ಅಂತಲೂ ಕರೀತಾರೆ, ಇದನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಮುಖ್ಯವಾಗಿ ಆ ನಾನಾ ವಿಧವಾದ ದೇವತೆಗಳು ಅನೇಕ ಕಕ್ಷೆಗಳಲ್ಲಿರ್ತಾರೆ. ಆ ದೇವತೆಗಳಲ್ಲಿ ಮೇಲಿನ ದೇವತೆಗೆ ಯೋಗ್ಯತೆ ಜಾಸ್ತಿಗಳಿಂದ ಪ್ರತಿಯೊಂದರಲ್ಲಿಯೂ ಕೂಡ ಸಜಾತಿ ವಿಜಾತಿ ಮಂಗಳು ಯಾವುದೇ ಒಂದು ತಗೊಂಡು ಕೂಡ ಒಂದು ಕಕ್ಷದಲ್ಲಿ ಇರುವ ದೇವತೆಗಳಿಗಿಂತ ಅದರ ಮೇಲಿನ ಕಕ್ಷದಲ್ಲಿರುವ ದೇವತೆಗಳಿಗೆ ಎಲ್ಲದರಲ್ಲಿಯೂ ಆಧಿಕ್ಯ ಇರುತ್ತೆ. ಯೋಗ್ಯತಾ ತಾರತಮ್ಯ ಅಪರೋಕ್ಷದಲ್ಲಿ ಕೂಡ, ಅಂದ್ರೆ ಅಪರೋಕ್ಷ ತಾರತಮ್ಯ ಅಂತೇಳಿ, ಅಪರೋಕ್ಷ ತಾರತಮ್ಯ ಅಂತ ಹೇಳಿದ್ರೆ ಭಗವಂತನ ಬಿಂಬರೂಪನಾದ ಭಗವಂತನ, ತನ್ನ ಒಳಗಿರುವ ಭಗವಂತನ ರೂಪನನ್ನು ಕಾಣುವುದು, ಆ ಭಗವದ್ ದರ್ಶನ, ಆ ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳು ಅದು ಅಡ್ಡ ಇಲ್ಲದೆ ತನ್ನ ಸ್ವರೂಪವನ್ನು ಭಗವತ್ ಸ್ವರೂಪವನ್ನು ಎರಡನ್ನೂ ಕಾಣುವಂತಹ ಒಂದು ಸ್ಥಿತಿ ಯಾವುದಿದೆ ಅದನ್ನು ಅಪರೋಕ್ಷ ಅಂತ ಕರೀತಾರೆ. ಈ ಅಪರೋಕ್ಷ ಸಾಧನ, ಸಾಧನ ಅಪರೋಕ್ಷ ನಂತರ ಬರುವಂತಹ ಸಾಧನೆ ಅತ್ಯುತ್ತಮವಾದ ಸಾಧನೆ. ಅಪರೋಕ್ಷಕ್ಕೆ ಮುಂಚೆ ಮಾಡುವ ಸಾಧನೆಕ್ಕಿಂತ ಅಪರೋಕ್ಷ ನಂತರ ಮಾಡುವ ಸಾಧನೆ ಬಹಳ ಉತ್ತಮವಾಗಿರುತ್ತೆ. ಅಪರೋಕ್ಷ ಸಾಧನೆ ಹೇಗಿರುತ್ತೆ ಏನು ಅಂಥೇಳಿ ಇತ್ಯಾದಿ ವಿಷಯಗಳನ್ನೆಲ್ಲ ಬರ್ತಾ, ಎಷ್ಟು ಕಾಲ ಇರುತ್ತೆ ಏನು ಅಂತ ಹೇಳ್ತಾ ಬರ್ತಾರೆ. ಅದನ್ನು ನಾವು ಸ್ವಲ್ಪ ನೋಡಿದ್ದೀವಿ. ಉದಾಹರಣೆಗೆ ನಾವು ರುಜುಗಣಕ್ಕೆ ಭಕ್ತಿಯಾದಿ ಗುಣ ಸಹಜವೆನಿಸುವಂತೆ ರುಜುಗಣದಿಂದ ಹಿಡ್ಕೊಂಡು ಬಂದು ಭಕ್ತಿಯಾದಿ ಗುಣಗಳೆಲ್ಲ ಕೂಡ ಸಹಜವಾಗಿರುತ್ತೆ. ಕ್ರಮೇಣ ವರ್ಧಮಾನಂ ಅಂಥೇಳಿ ಅದು ಅವರು ಸೃಜ್ಯ ಸ್ಥಿತಿಗೆ ಬಂದ ಕ್ಷಣದಿಂದ ಬ್ರಹ್ಮ ಪದವಿಯನ್ನು ಪಡೆದು ಬ್ರಹ್ಮ ಮೋಕ್ಷಕ್ಕೆ ಹೋಗುವವರೆಗೂ ಕೂಡ ಅವರ ಜ್ಞಾನ ಯಾವುದಿದೋ ಆ ಜ್ಞಾನ ಕ್ರಮೇಣ ವರ್ಧಮಾನಂ ಅಂಥೇಳಿ ಬೆಳೀತಾ ಹೋಗುತ್ತೆ ಅಂಥೇಳಿ. ಸೊ ಅಬ್ಜ ಪದವಿ ಪರ್ಯಂತ ಅವರಿಗೆ ಬಿಂಬೋಪಾಸನವೂ ಅಧಿಕ, ರುಜಿನ ವರ್ಜಿತರು, ಪಾಪವರ್ಜಿತರು, ದೋಷವರ್ಜಿತರು, ಅವರಿಗೆ ಇರುವ ಪ್ರಾರಬ್ಧ ಕೂಡ ಸುಖ ಪ್ರಾರಬ್ಧವೇ ಇರುತ್ತೆ, ದುಃಖ ಪ್ರಾರಬ್ಧವಿಲ್ಲದೇ ಇರುವಂತಹ ಅವರು ಈ ವಿಧವಾಗಿ ಇರ್ತಾರೆ ಅಂಥೇಳಿ. ಸೊ ಆ ರುಜಿನ ವರ್ಜಿತರು ಇವರ ಒಳಗೆ ತ್ರಿಗುಣಜ ವಿಕಾರಗಳು ಇಲ್ಲವು ಎಂದೆಂದಿಗೂ ಅಂಥೇಳಿ, ಅದಕ್ಕೆ ಅವರಿಗೆ ಪರಮಸಾತ್ವಿಕರು ಅಂಥೇಳಿ, ಶುದ್ಧ ಸಾತ್ವಿಕರು ಅಂಥೇಳಿ, ಸತ್ವ ಜೀವರಾಶಿಗಳು ಅಂತೇಳಿ, ಸತ್ವ ಪ್ರಧಾನ ಜೀವರಾಶಿಗಳಂತೇಳಿ ಇತ್ಯಾದಿಗಳು ಹೇಳ್ತಾರೆ. ತ್ರಿಗುಣಗಳಿಂದ ಬರುವಂತಹ ವಿಕಾರಗಳಿಲ್ಲ ಅಂತೇಳಿ, ಮತ್ತೆ ತ್ರಿಗುಣಗಳಲ್ಲಿ ಒಂದಾದ ಸತ್ವಗುಣ ಇದೆ, ಸತ್ವಗುಣದಿಂದ ವಿಕಾರ ಬರುತ್ತಾ ಅಂದ್ರೆ ಸತ್ವಗುಣದಿಂದ ವಿಕಾರ ಬರೋದಿಲ್ಲ. ಅವರು ವಿಕಾರ ಅಂದರೆ ಏನು, ತಮ್ಮ ಗುಣಕ್ಕೆ ವಿರುದ್ಧವಾಗಿ ಪ್ರಕೃತಿಯ ಗುಣ ಇದಾಗ ಈ ಶಬ್ದಗಳು ಸತ್ವರಜಸ್ತಮ ಗುಣಗಳನ್ನುವರು ಸ್ವಭಾವದಲ್ಲಿಯೂ ಇರುತ್ತೆ, ಪ್ರಕೃತಿಯಲ್ಲಿರುತ್ತೆ, ಹೆಸರು ಒಂದೇ ಆದರೆ ಸ್ವಭಾವದಲ್ಲಿ ಇರುವಂತಹದ್ದು ಅಪ್ರಾಕೃತವಾದ ಸತ್ವರಜಸ್ತಮ ಗುಣಗಳು, ಪ್ರಕೃತಿಯಲ್ಲಿರುವಂತಹದ್ದು ಪ್ರಾಕೃತವಾದ ಸತ್ವರಜಸ್ತಮ ಗುಣ, ಹೆಸರು ಒಂದೇ ಆದರೆ ಸೂಕ್ಷ್ಮ ಸ್ಥೂಲ ಅಂತ ಕರೆಯುವುದರ ಮೂಲಕವಾಗಿ ಭೇದವನ್ನು ನೋಡ್ತಾರೆ. ತಮ್ಮದಲ್ಲಿರುವಂತಹ ಗುಣಗಳಿಗೆ ವಿರುದ್ಧವಾಗಿ ಪ್ರಕೃತಿಯ ಗುಣಗಳಿದ್ದಾಗ ಅದಕ್ಕೆ ಪ್ರಭಾವಕ್ಕೆ ಒಳಗಾಗ್ತಾರೆ, ಆ ಪ್ರಭಾವಕ್ಕೆ ಒಳಗಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬಹುದು. ಅಂದ್ರೆ ಉದಾಹರಣೆಗೆ ಸತ್ವ ಪ್ರಧಾನ ಜೀವರಾಶಿಗಳು ಅವರು ರಜಸ್ತಮ ಗುಣಗಳಿಗೆ ಒಳಗಾಗಿದವರಾಗಿ, ಯಾಕಂದ್ರೆ ಅವರ ಸ್ವಭಾವದಲ್ಲಿ ರಜಸ್ತಮ ಗುಣಗಳ ಪ್ರಭಾವ ಇರುತ್ತೆ, ಆ ಕಾರಣದಿಂದ ಅವರು ಪ್ರಕೃತಿಯ ಗುಣಗಳಿಗೆ ಒಳಗಾಗಿ ತಮ್ಮ ಗುಣಕ್ಕಿಂತ ಬೇರೆಯಾಗಿ ಇರುವಂತಹದ್ದು ಮಾಡ್ತಾರೆ, ಅದು ಒಂದು ವಿಕಾರ ಅವರಿಗೆ. ಸೊ ಈ ವಿಧವಾಗಿರುವಾಗ ಕೇವಲ ಸತ್ವ ಪ್ರಧಾನರಾಗಿರುವಂತಹ ಈ ರುಜುಗಳು ಅವರು ಸತ್ವಗುಣಕ್ಕೆ ಮಾತ್ರ ಪ್ರಭಾವಿತರಾಗ್ತಾರೆ, ರಜಸ್ತಮ ಗುಣಕ್ಕೆ ಪ್ರಭಾವಿತರಾಗೋದಿಲ್ಲ, ಆ ಕಾರಣದಿಂದ ಅವರಿಗೆ ವಿಕಾರವಿಲ್ಲ. ಸೊ ಪ್ರಕೃತಿಯ ಜನ್ಯವಾದಂತಹ ಸತ್ವರಜಸ್ತಮ ಗುಣಗಳಲ್ಲಿ ಸತ್ವಗುಣಕ್ಕೆ ಅವರು ಪ್ರಭಾವಿತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಭಗವತ್ ಉಪಾಸನಾ ಪ್ರಯುಕ್ತವಾದ ಪ್ರಭಾವವೇ ಹೊರತು ಅವರಿಗೆ ವಿಕಾರವಿಲ್ಲ, ಅದಕ್ಕೆ ತ್ರಿಗುಣದ ವಿಕಾರಗಳಿಲ್ಲ, ಯಾವ ಗುಣದಿಂದಲೂ ಅವರಿಗೆ ವಿಕಾರವಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ಮಿಕ್ಕ ದೇವತೆಗಳನ್ನು ನೋಡಿದಾಗ ದ್ವಿಜ ಪಣಿಪ ಮೃಡ ಶಕ್ರ ಮೊದಲಾದ ಅವರುಳು ಇರುತಿಹವು ಅಂತೇಳಿ, ಆ ವಿಕಾರಗಳು ಯಾವುದಿದೋ, ಸತ್ವರಸ್ತಮೋ ಗುಣಗಳಿಗೆ ಸಂಬಂಧಪಟ್ಟಂತ ಪ್ರಾಕೃತಿಕ ಗುಣ ವಿಕಾರಗಳು ಯಾವುದಿದೋ ಅವು ದ್ವಿಜ ಅಂತ ಹೇಳಿದರೆ ಗರುಡ, ಪಣಿಪ ಅಂದ್ರೆ ಶೇಷ, ಮೃಡ ಅಂದ್ರೆ ರುದ್ರ, ಶಕ್ರನಿಂದ ಮೊದಲಾದವರೊಳಗೆ ಇರ್ತಾರೆ ಅಂತ ಅದು ನೋಡಿದ್ದೀವಿ. ಅದೇ ವಿಧವಾಗಿ ಸಾಧನಾತ್ ಪೂರ್ವದಲ್ಲಿ ಈ ರುಜುವಾದಿ ತಾತ್ವಿಕ ರೆಣಿಪ ಸುರಗಣ ಅನಾದಿ ಸಾಮಾನ್ಯ ಅಪರೋಕ್ಷಿಗಳೆಂದು ಕರೆಸುವರು. ಸಾಧನ ಉತ್ತರ ಸ್ವಸ್ವ ಬಿಂಬ ಉಪಾಧಿ ರಹಿತ ಆದಿತ್ಯ ನಂದದಿ ಸಾದರದಿ ನೋಡುವರು ಅಧಿಕಾರ ಅನುಸಾರದಲ್ಲಿ ಅಂತೇಳಿ ಅಂತ ಹೇಳಿದಾಗ, ಇವರು ಸಾಧನಾತ್ ಪೂರ್ವದಲ್ಲಿ, ಸಾಧನಾತ್ ಪೂರ್ವದಲ್ಲಿ ಅಂತ ಹೇಳಿದರೆ ಏನು, ಸಾಧನಕ್ಕೆ ಮುಂಚೆ ಅಂದ್ರೆ ಏನು ಅಂತ ಹೇಳಿದರೆ ಅಪರೋಕ್ಷ ಸಾಧನೆ ಯಾವುದಿದೆ ಅದು. ಈಗ ಯಾವುದೇ ಒಂದು ಜೀವ ತಗೊಂಡರೆ ಆ ಜೀವಕ್ಕೆ ಅಪರೋಕ್ಷಾತ್ಪೂರ್ವ ಎಷ್ಟು ಸಾಧನೆ ಇದೆ, ಅಪರೋಕ್ಷ ಬಂದ ಮೇಲೆ ಅಷ್ಟು ಸಾಧನೆ ನಡೆಯುತ್ತೆ. ಸೊ ಅಪರೋಕ್ಷ ಸಾಧನೆ ಯಾವುದಿದೋ ಅದಕ್ಕೆ ಮುಂಚೆ ಅವರವರ ಯೋಗ್ಯತಾನುಸಾರ ಅಷ್ಟು, ಅಂದ್ರೆ ಉದಾಹರಣೆಗೆ ಎಕ್ಸ್ ಅಮೌಂಟ್ ಆಫ್ ಟೈಮ್ ಟೋಟಲ್ ಸಾಧನ ಅಂತ ಹೇಳಿದ್ರೆ ಎಕ್ಸ್ ಬೈ ಟೂ ಅಪರೋಕ್ಷಕ್ಕೆ ಮುಂಚೆ, ಎಕ್ಸ್ ಬೈ ಟೂ ಅಪರೋಕ್ಷ ನಂತರ, ಆ ವಿಧವಾಗಿ ಸಾಧನೆ ಇರುತ್ತೆ. ಇದೇ ವಿಧವಾಗಿ ರುಜುಗಳನ್ನು ತಗೊಂಡ್ರೆ ರುಜುಗಳಿಗೆ ಅವರು ಸುಜ್ಜರಾಶಿಗೆ ಬಂದ ಮೇಲೆ 100 ಬ್ರಹ್ಮಕಲ್ಪಗಳ ಅಷ್ಟು ಡ್ಯೂರೇಷನ್ ಅವರಿಗೆ ಸಾಮಾನ್ಯ ಅಪರೋಕ್ಷದಿಂದ ಸಾಧನ. ಆವಾಗ ಅವರಿಗೆ ವಿಶೇಷ ಅಪರೋಕ್ಷವಾಗುತ್ತೆ. ವಿಶೇಷ ಅಪರೋಕ್ಷವಾದಾಗ ಅವರು ಮತ್ತೂ 100 ಬ್ರಹ್ಮಕಲ್ಪಗಳ ಸಾಧನೆ. ಈ ವಿಧವಾಗಿ 200 ಬ್ರಹ್ಮಕಲ್ಪಗಳು, ಒಂದೊಂದು ಬ್ರಹ್ಮಕಲ್ಪದಲ್ಲಿಯೂ 100 ಬ್ರಹ್ಮ ವರ್ಷಗಳು, 100 ಬ್ರಹ್ಮ ಇಯರ್ಸ್. 100 ಬ್ರಹ್ಮ ಇಯರ್ಸ್ ಅದಕ್ಕೆ ಒಂದು ಬ್ರಹ್ಮಕಲ್ಪ ಅಂತ ಕರೀತಾರೆ. 1 ಬ್ರಹ್ಮಕಲ್ಪ ಇಸ್ 100 ಬ್ರಹ್ಮ ಇಯರ್ಸ್. ಈ ವಿಧವಾಗಿ ಅವರು ಟೋಟಲ್ ಸಾಧನೆ ಸುಜ್ಜಸ್ಥಿತಿಗೆ ಬಂದ ಮೇಲೆ ಅವರು ಎಷ್ಟು ಬ್ರಹ್ಮ ವರ್ಷಗಳ ಸಾಧನೆ ಇರುತ್ತೆ, ಒಂದೊಂದಕ್ಕೂ 100 ಬ್ರಹ್ಮಕಲ್ಪದಲ್ಲಿ 100 ವರ್ಷಗಳು, 200 ಬ್ರಹ್ಮಕಲ್ಪಗಳು ಅಂತ ಹೇಳಿದರೆ 20,000 ಬ್ರಹ್ಮ ವರ್ಷಗಳ ಸಾಧನೆ ಅವರಿಗೆ. 20,000 ಅಮೌಂಟ್ ಆಫ್ ಬ್ರಹ್ಮ, ಅದರಲ್ಲಿ 10,000 ಬ್ರಹ್ಮ ವರ್ಷಗಳ ಸಾಧನೆ ವಿಶೇಷ ಅಪರೋಕ್ಷ ಬರಲಕ್ಕೆ ಮುಂಚೆ. ಸಾಮಾನ್ಯ ಅಪರೋಕ್ಷ ದಶೆಯಲ್ಲಿ 10,000 ಬ್ರಹ್ಮ ವರ್ಷಗಳು ಅಂದರೆ 100 ಬ್ರಹ್ಮಕಲ್ಪಗಳ ಸಾಧನೆ. ಅದಾದ ಮೇಲೆ ವಿಶೇಷ ಅಪರೋಕ್ಷ ಬಂದ ಮೇಲೆ 10,000 ಬ್ರಹ್ಮ ವರ್ಷಗಳು ಅಂದರೆ 100 ಬ್ರಹ್ಮಕಲ್ಪಗಳ ಸಾಧನೆ.